Elite. श्री गुरुभ्यो नमः। हरिः ओम्। हयग्रीवं चिदानन्द विग्रहं सदनुग्रहं दशग्रीवच्छिदं शापान्मणिग्रीव विमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्व वारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शवतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। उद्धवन प्रश्ने तत्त्वमसि अहं ब्रह्मास्मि योऽसौ सोऽहम् इत्यादिना अभेदस्य विमुक्तश्च विमुच्यते इत्यादिना नित्यमुक्तत्वस्य च वेदनात् बन्धनस्य अनादिकालमारभ्य अनुभूयमानत्वाच्च नित्यमुक्तः नित्यबद्धः एक एवेति मे मतिः। दरे ಏನು ಬ್ರಹ್ಮ ಅಂತಿದ್ದಾನೆ, ನಿತ್ಯ ಮುಕ್ತ, ಜೀವ ಬದ್ಧ, ಇಬ್ಬರೂ ಒಂದೇ ಅಂತ ಅನ್ನಿಸ್ತಾ ಇದೆ ನನಗೆ ಇವೆಲ್ಲ ನೋಡುತ್ತಾ ಇದ್ದರೆ. ಆದ್ದರಿಂದ ಕೃಷ್ಣ, ನನ್ನ ಸಂಶಯವನ್ನು ಪರಿಹಾರ ಮಾಡು. ಅದಕ್ಕೆ ಕೃಷ್ಣ, ಉತ್ತರವನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತಾನೆ 11ನೇ ಅಧ್ಯಾಯದಲ್ಲಿ. ಇಷ್ಟುವರೆಗೆ 10 ಅಧ್ಯಾಯಗಳಾಯಿತು, ಇನ್ನು 11ನೇ ಅಧ್ಯಾಯದಲ್ಲಿ ಶುರು ಮಾಡುತ್ತಾನೆ. ಶ್ರೀ ಭಗವಾನುವಾಚ ಬದ್ಧೋ ಮುಕ್ತಃ ಇತಿಹಿ ಆಖ್ಯಾ ಗುಣತೋ ಮೇ ನ ವಸ್ತುತಃ ಗುಣಸ್ಯ ಮಾಯಾ ಮೂಲತ್ವಾತ್ ನವೇ ಮೋಕ್ಷೋ ನ ಬಂಧನಂ. ಇಲ್ಲಿ ಏನು ಕೃಷ್ಣನ ಮಾತು? ಅರ್ಧ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಭೇದಜ್ಞಾನಮೇವ ಮುಕ್ತಿ ಸಾಧನಂ. ಇಲ್ಲಿ ಕೃಷ್ಣನ ಉತ್ತರವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಭೇದಜ್ಞಾನವೇ ಮುಕ್ತಿ ಸಾಧನ. ತತ್ಸಾಧನಂ ಭಕ್ತಿ ತಸ್ಯ ವೈರಾಗ್ಯಂ ಇತ್ಯೇತತ್ಸರ್ವಂ ಏತಸ್ಮಿನ್ ಅಧ್ಯಾಯೇ ಕಥಯತಿ. ಸ್ಪಷ್ಟವಾಗಿ ಈ ಅಧ್ಯಾಯದಲ್ಲಿ ಮುಕ್ತಿ ಬರಬೇಕಾದರೆ ಭಕ್ತಿ ಬೇಕು. ಭಕ್ತಿ ಎಂಥದ್ದಾಗಿರಬೇಕು ಅಂದರೆ ಭೇದ ಜ್ಞಾನದಿಂದ ಕೂಡಿಕೊಂಡದ್ದು. ದೇವರು ಬೇರೆ ನಾನು ಬೇರೆ ಎಂಬ ಭೇದ ಜ್ಞಾನದಿಂದ ಕೂಡಿಕೊಂಡಿರುವಂತಹ ಭಕ್ತಿಯೇ. ಅದರಿಂದಾಗಿ ವೈರಾಗ್ಯ, ಅದರಿಂದಾಗಿ ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂಥ ಉಪಸತ್ತಿ, ಅಲ್ಲಿಂದ ಮೋಕ್ಷ. ಇಲ್ಲಿ ಹೇಳ್ತಾ ಇದ್ದಾರೆ, ತತ್ರ ಆದವು ಏವಂ ಜೀವೇಶ ಅಭೇದೇ ಉದ್ಧವೇನ ಚೋದಿತೇ. ಉದ್ಧವ ಪ್ರಶ್ನೆ ಮಾಡಿದ್ದು ಜೀವ ಈಶ ಅಂತ ಎರಡು ಒಂದೇ ಅಲ್ಲವ? ನಿತ್ಯ ಮುಕ್ತ, ನಿತ್ಯಬದ್ಧ ಇಬ್ಬರು ಒಂದೇ ಅಂತ ನನ್ನ ಮನಸ್ಸಿನಲ್ಲಿ ಅಭಿಪ್ರಾಯ ಅಂದಾಗ, ತನ್ನಿರಾಕರಣೇನ ತದ್ಭೇದಂ ತಿಷಾಧಯಿಷ್ಯು ಭಗವಾನ್ ತದರ್ಥಂ ಬಂಧಮೋಕ್ಷಯೋ ಈಶಗತತ್ವಂ ತಾವದುಕ್ತ್ಯಾ ದೂಷಯತಿ. ಇಲ್ಲಿ ಉದ್ಧವ ಜೀವ ದೇವ ಒಂದೇ ಅಂತ ಪ್ರಶ್ನೆ ಅಂದರೆ ಉದ್ಧವನಿಗೆ ಸಂಶಯ ಅಲ್ಲ, ಜನಕ್ಕೆ ಬರುವ ಸಂಶಯ ದೇವರ ಮುಂದೆ ಇಟ್ಟದ್ದು. ಅದನ್ನು ಆ ಸಂಶಯ ಅದರಲ್ಲಿ ಬಂದಿರತಕ್ಕಂಥ ಇಬ್ಬರ ಅಭೇದ, ಜೀವ ದೇವರ ಅಭೇದ, ಆ ಅಭೇದವನ್ನು ವಿಶೇಷವಾಗಿ ಅದು ಹೌದು ಅಂತ ಹೇಳೋದಾದರೆ ಅದರ ತೊಂದರೆ ಹೀಗಿದೆ ಅಂತ ಹೇಳ್ತಾ ಅದನ್ನು ನಿರಾಕರಣೆ ಮಾಡಿದ್ದು ಕೃಷ್ಣ. ಅಭೇದವನ್ನು ನಿರಾಕರಣೆ ಮಾಡಿ ಭೇದಂ ಶಿಶಾಧೀಶು ಭೇದವನ್ನು ಸಾಧಿಸಲಿಕ್ಕೆ ಹೊರಟಿದ್ದಾನೆ ಭಗವಂತ. ಅದಕ್ಕಾಗಿ ಮೊದಲು ಏನು ಮಾಡ್ತಾ ಇದ್ದಾನೆ ಅಂದರೆ, ಬಂಧ ಮೋಕ್ಷಯೋಹೋ ಈಶಗತತ್ವಂ ತಾವದುಕ್ತ್ಯಾ ದೂಷಯತಿ. ಭಗವಂತನಿಗೆ ಬಂಧ ಅದರ ಮೋಕ್ಷ ಅನ್ನೋದು ದೇವರಿಗಿಲ್ಲ, ಬಂಧ ಮೋಕ್ಷಗಳು ಭಗವಂತನಿಗಿಲ್ಲ, ಅಂದರೆ ಯಾವ ಸ್ಥಿತಿಯಲ್ಲೂ ಇಲ್ಲ. ಇಲ್ಲಿ ಬಂಧ ಮೋಕ್ಷಗಳು ಭಗವಂತನಿಗಿಲ್ಲ ಅಂದರೆ ಅದನ್ನು ಏನೀ ಬ್ರಹ್ಮ ಜೀವರಿಗೆ ಐಕ್ಯ ಅಂತ ಹೇಳ್ತಾ ಇದ್ದಾರಲ್ಲ, ಅವರು ಒಪ್ತಾರೆ. ಯಾಕೆ? ಮೂಲ ಬ್ರಹ್ಮ ಏನಿದ್ದಾನಲ್ಲ, ಆತನಿಗೆ ಬಂಧ ಇಲ್ಲ, ಮೋಕ್ಷ ಇಲ್ಲ, ಅದವರು ಒಪ್ಪೇ ಇದ್ದಾರೆ. ಇನ್ನು ಈ ಜೀವನಿಗೇನೆ ಬಂಧ ಮೋಕ್ಷಗಳು ಎಲ್ಲ ಅಂತ ಅವರು ಹೇಳ್ತಾ ಇದ್ದಾರಲ್ಲ, ಅವಾಗಲೇ ಹೇಳ್ತಾ ಇದ್ದಾರೆ ಈ ಭಗವಂತನಿಗೆ ಬಂಧ ಮೋಕ್ಷಾದಿಗಳಿಲ್ಲ ಅಂತ ಹೇಳಿದರೆ ಅದು ಯಾವ ರೀತಿಯಲ್ಲಿ ಹೇಳಿದ್ದು ಅಂದರೆ, ನಾನು ಮೊದಲೇ ಹೇಳಿದ್ದೆ ಈ ಮತದ ಒಂದು ಅಭಿಪ್ರಾಯಗಳು. ಮೂಲ ಬ್ರಹ್ಮ ಆ ಬ್ರಹ್ಮನಿಗೆ ಅವಿದ್ಯೆಯ ಸಂಪರ್ಕದಿಂದ ಬಂದದ್ದು ಈಶ್ವರ, ಆ ಮೂಲ ಬ್ರಹ್ಮನಿಗೆ ಅಜ್ಞಾನದ ಸಂಪರ್ಕದಿಂದ ಬಂದರೆ ಅದು ಜೀವ ಅಂತಾಯಿತು. ಒಟ್ಟಾರೆ ಅವರು ಏನು ಹೇಳಿದರು, ಮೂಲ ಬ್ರಹ್ಮನಿಗೆ ಬಂಧ ಮೋಕ್ಷಗಳಿಲ್ಲ, ಈ ಜೀವನೆಂಬ ಬ್ರಹ್ಮನಿಗೆ, ಇಲ್ಲೂ ಬ್ರಹ್ಮನೇ ಇರೋದು, ಇವನಿಗೆ ಬಂಧ ಮೋಕ್ಷಗಳಿವೆ. ಕೃಷ್ಣ ಮೂಲ ಕುಠಾರ ಕೊಡ್ತಾ ಇದ್ದಾನೆ. ಏನು ಅದು? ಬ್ರಹ್ಮಾಂತಾಗಿ ಬಿಟ್ಟರೆ, ಬ್ರಹ್ಮಾಂತಿದ್ದರೆ ಆ ಬ್ರಹ್ಮನಿಗೆ ಎಂದೂ ಬಂಧ ಇಲ್ಲ, ಮೋಕ್ಷ ಇಲ್ಲ. ಬಂಧವೇ ಇಲ್ಲ ಅಂದರೆ ಬಿಡುಗಡೆ ಎಲ್ಲಿಂದಿರುತ್ತೆ? ಬಂಧ ಇದ್ದವನಿಗೆ ಬಿಡುಗಡೆ ಅಂತ ಬೇಕು. ಅಲ್ಲ, ನಾವು ಒಪ್ಪಿದೀವಲ್ಲ ಮೂಲ ಬ್ರಹ್ಮನಿಗೆ ಬಂಧ ಇಲ್ಲ, ಈ ಇನ್ನೊಬ್ಬ ಜೀವ ಅಂತ ಏನು ಏರ್ಪಾಡಾಗಿದ್ದಾನೆ, ಈ ಜೀವನೂ ಆ ಬ್ರಹ್ಮನೇ ಅಲ್ವಾ? ಆ ಬ್ರಹ್ಮನ ಭಾಗ, ಬ್ರಹ್ಮನಿಗೇನೆ ಅಜ್ಞಾನದ ಸ್ಪರ್ಶ ಬಂಧ ಬಂದಿದೆ, ಅದರಿಂದ ಜೀವ ಅಂತ ಪ್ರತ್ಯೇಕ ಭಾಗ ಆಗಿದ್ದಾನೆ ಈ ಬ್ರಹ್ಮ. ಹೌದ್ ತಾನೆ? ಅವನ ಅಜ್ಞಾನ ಹೋಗಿಬಿಟ್ರೆ ಆ ಬ್ರಹ್ಮ ಬ್ರಹ್ಮನಲ್ಲಿ ಬರುತ್ತಾನೆ. ಒಟ್ಟಾರೆ ನೀವು ಏನು ಹೇಳಿದ್ದೀವಾಗ, ಜೀವ ಅಂತ ಯಾವ ಬ್ರಹ್ಮನ ಭಾಗವನ್ನು ಕರೀತಾ ಇದ್ದೀವಿ ಆ ಬ್ರಹ್ಮನ ಭಾಗಕ್ಕೆ ಬಂಧವಿದೆ, ಅದರಿಂದ ಬಿಡುಗಡೆಯೂ ಇದೆ. ಯಾರಿಗೆ? ಜೀವನಿಗಿದೆ. ಅಂತ ಜೀವ ಅಂದರೆ ಯಾರು? ಬ್ರಹ್ಮನೇ ಅಲ್ವಾ? ಒಟ್ಟಾರೆ ಆ ಮೂಲ ಬ್ರಹ್ಮನಿಂದ ಬೇರಾದ ಬ್ರಹ್ಮ ಯಾರು? ಜೀವ. ಅವನ ಜೀವ ಅಂತ ಕರೆದದಷ್ಟೇ, ಬೇರೆ ಅಲ್ಲ. ಈ ಸಪರೇಟ್ ಎಂಟಿಟಿ ಅಲ್ಲ, ದೇವರು ಬೇರೆ, ಜೀವ ಬೇರೆ, ಈ ಥರ ಅಲ್ಲ. ಅಲ್ಲಿ ಆ ಬ್ರಹ್ಮನದ್ದೇ ಭಾಗ ಇದು. ಈ ಭಾಗಕ್ಕೆ ಅಜ್ಞಾನದ ಬಂಧ ಬರುತ್ತೆ, ಅದರಿಂದ ಬಿಡುಗಡೆಯೇ ಮೋಕ್ಷ. ಆವಾಗ ಕೃಷ್ಣ ಇಲ್ಲಿ ಉತ್ತರ ಕೊಡತಾ ಇರೋದೇನು ಅಂದರೆ, ಬ್ರಹ್ಮಾಂತ ಆಗಿಬಿಟ್ಟರೆ ಆ ಬ್ರಹ್ಮನ ಪೂರ್ಣ ಬ್ರಹ್ಮ ಆಗಲಿ ಬ್ರಹ್ಮನ ಭಾಗ ಆಗಲಿ ಎರಡಕ್ಕೂ ಅಜ್ಞಾನದ ಸ್ಪರ್ಶ ಆಗಲಿ ಅಜ್ಞಾನದ ಬಂಧ ಆಗಲಿ ಅದರಿಂದ ಬಿಡುಗಡೆ ಆಗಲಿ ಎರಡೂ ಇಲ್ಲ. ಒಂದು ಆ ಬ್ರಹ್ಮಾಂತ ಏನು ಬ್ರಹ್ಮ ಪದಾರ್ಥವಿದೆ, ಬ್ರಹ್ಮಾಂತ ಒಪ್ತಾ ಇದ್ದೀರಿ, ಆ ಪದದ ಅರ್ಥ ಯಾವ ವ್ಯಕ್ತಿ ಅಂತಿದೆ ಆ ವ್ಯಕ್ತಿಗೆ ಎಂದೂ ಅಜ್ಞಾನದ ಪೊರೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇಲ್ಲಿ ಬಂದಿತ್ತು ದೊಡ್ಡ ಪ್ರಶ್ನೆ, ಏನು ಬ್ರಹ್ಮ? ಬ್ರಹ್ಮನಿಂದ ಬಂದ ಭಾಗ ಜೀವ ಅಂದರೆ ಬ್ರಹ್ಮನಿಗೆ ಅಜ್ಞಾನ ಸ್ಪರ್ಶ ಯಾವ ಭಾಗಕ್ಕಾಯಿತೋ ಆ ಭಾಗ ಜೀವ ಅಂತ ಸಪರೇಟ್ ಆಯಿತು. ಫೈನ್. ಈ ಸುತ್ತು ಇರತಕ್ಕ ಅಜ್ಞಾನವನ್ನು ಕಳ್ಕೊಳ್ಳೋದೇ ಈ ಜೀವ ಅಂದರೆ ಬ್ರಹ್ಮನ ಭಾಗದ ಸಾಧನೆ. ಈ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಇವನು ಸಾಧನೆ ಮಾಡಿ 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 ಕಳ್ಕೊಂಡ. ನಂತರ ಈ ಬ್ರಹ್ಮನೇ ಉಳಿಯುತ್ತಿಲ್ಲಿ, ಜೀವ ಅಂಬೋ ಕಡೆ ಅಜ್ಞಾನ ಹೋಯಿತು, ಬ್ರಹ್ಮನೇ ಉಳಿಯಿತು. ಆ ಬ್ರಹ್ಮ ಬ್ರಹ್ಮನಲ್ಲಿ ಹೋಗಿ ಸೇರಿದಾಯಿತು. ಇದು ಮೋಕ್ಷ. ಸರಿ, ಮತ್ತು ಅಜ್ಞಾನ ಈ ಮೂಲ ಬ್ರಹ್ಮನಿಗೆ ಸ್ಪರ್ಶ ಆಗಿ ಮತ್ತು ಆ ಅಜ್ಞಾನದಿಂದ ಆವೃತವಾದ ಅಂದರೆ ಅಜ್ಞಾನ ಕವರ್ ಮಾಡಿದಂಥ ಬ್ರಹ್ಮನ ಭಾಗ ಮತ್ತು ಜೀವ ಆಗಿ ಬರಲ್ಲ ಅಂತ ಗ್ಯಾರಂಟಿ ಏನು? ಮತ್ತು ಬರುವುದಿಲ್ಲ. ಅದಕ್ಕೆ ಅಲ್ಲಿ ಉತ್ತರ ಏನು ಅವರದ್ದೇ ಅಂದರೆ, ಇಲ್ಲ, ಈ ಬ್ರಹ್ಮ ಮೂಲ ಬ್ರಹ್ಮ ಇದ್ದಾನಲ್ವಾ, ಆ ಮೂಲ ಬ್ರಹ್ಮ ನಿರಂಜನ, ಯಾವ ಅಂಟಿಲ್ಲದವ, ಅವನಿಗೆ ಅಜ್ಞಾನ ಅಂಟಲ್ಲ, ಅವನಿಗೆ ಬಂಧ ಇಲ್ಲ. ಮತ್ತೆ ಈ ಜೀವ ಅಂಬುದು ಹೇಗೆ ಬಂದದ್ದು? ಬ್ರಹ್ಮನ ಭಾಗವೇ ಅಲ್ವಾ? ಬ್ರಹ್ಮನಿಗೆ ಅಜ್ಞಾನ ಸ್ಪರ್ಶ ಯಾವ ಭಾಗದಲ್ಲಿ ಆಯಿತೋ ಆ ಭಾಗದ್ದು ಜೀವ ಅಂತ ಬಂದ. ಒಮ್ಮೆ ಮೂಲ ಬ್ರಹ್ಮನಿಗೆ ಅಜ್ಞಾನದ ಸ್ಪರ್ಶ ಒಂದು ಭಾಗಕ್ಕಾದಾಗ ಆ ಭಾಗ ಪ್ರತ್ಯೇಕವಾಗಿ ಜೀವ ಆಗ್ತಾನೆ ಅಂತ ನೀವು ಒಪ್ಪೋದೇ ಆದರೆ, ಎಷ್ಟು ಸಲ ಈ ಅಜ್ಞಾನ ಕಳಕೊಂಡು ಜೀವನೆಂಬ ಬ್ರಹ್ಮ ಮೂಲಕ್ಕೆ ಸೇರಿದರೂ ಆ ಅಜ್ಞಾನ ಪುನಃ ಅವನನ್ನು ಪ್ರತ್ಯೇಕ ಮಾಡಲಿಕ್ಕೆ ಅವಕಾಶ ಇದ್ದೇ ಇದೆ. ಯಾಕೆ? ಈ ಅಜ್ಞಾನ ಈಗ ನಾಶ ಆಯಿತು ಮತ್ತು ಬರಲ್ಲ ಅಂತೀರಾ? ಮೊದಲು ಹೇಗೆ ಬಂತು, ಎಲ್ಲಿಂದ ಬಂತು ಅಜ್ಞಾನ, ಯಾರು ಹುಟ್ಟಾಕಿದ್ರು? ಆವಾಗಲ್ಲಿ ಉತ್ತರ ಏನು ಗೊತ್ತಾ? ಈ ಅಜ್ಞಾನ ಏನಿದೆ ಮೂಲದ್ದು, ಬ್ರಹ್ಮನಿಗೆ ಅಂಟಿಕೊಂಡದ್ದು, ಅದರಿಂದ ಜೀವ ಅಂತಾದನಲ್ಲ, ಆ ಅಜ್ಞಾನ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಇಲ್ಲದ ಅಜ್ಞಾನದ ಭಾವನೆ ಬಂತು ಈ ಬ್ರಹ್ಮನಿಗೆ. ಅಜ್ಞಾನವೇ ಇಲ್ಲ ಅಂದಾಗ ಅಜ್ಞಾನ ಇದೆ ಅಂತ ಭಾವನೆ ಬಂತ, ಕಲ್ಪಿಸಿಕೊಂಡದ್ದ? ಅವಾಗ ಹೇಳ್ತಾರೆ ಆ ಅಜ್ಞಾನ ಇದೆ ಅಂತ ಇಲ್ಲ, ಇಲ್ಲ ಅಂತಿಲ್ಲ, ಅದು ಮಧ್ಯೆ ಹೇಗೆ ಸಾಧ್ಯ? ಹಾಗಾದರೆ ಈ ಬ್ರಹ್ಮನಿಗೆ ಎಂದೂ ಅಜ್ಞಾನದ ಅಂಟು ಬರಲ್ಲ, ಬಂದಿಲ್ಲ ಅಂತ ನೀವು ಹೇಳೋದೇ ಆದರೆ ಯಾಕೆ ತಿರುಗಾ ಮತ್ತು ಅಜ್ಞಾನ ಬರಲ್ಲ ಅಂತ ಹೇಳಲಿಕ್ಕೆ? ನೀವು ಹೇಳೋದೇ ಆದರೆ ಮೊದಲು ಬಂದಿರಬಾರ್ದು, ಯಾಕೆ ಬ್ರಹ್ಮನ ಲಕ್ಷಣವೇ ಅಂಟಿಲ್ಲಲ್ಲ. ನಂತರ ಬ್ರಹ್ಮನಿಗೆ ಏನು ಜೀವನಾದ ಬ್ರಹ್ಮ ಮೂಲ ಬ್ರಹ್ಮನಲ್ಲಿ ಐಕ್ಯ ಆದ ಮೇಲೆ ಆ ಏನು ಬ್ರಹ್ಮನ ಮುದ್ದೆ ಇದೆ ಆ ಬ್ರಹ್ಮನಿಗೆ ಅಜ್ಞಾನ ಅಂಟಲ್ಲ ಅಂತ ನೀವು ಹೇಳುವುದೇ ಆದರೆ ಯಾಕೆ ಆ ಬ್ರಹ್ಮನ ಲಕ್ಷಣವೇ ಅಲ್ಲ ಅಜ್ಞಾನ ಅಂಟೋದು ಅಂತ ನೀವು ಹೇಳೋದಾದರೆ ಆ ಲಕ್ಷಣ ಮೊದಲಿದ್ದಿಲ್ವಾ ನಂತರ ಬಂತ? ಅಂಟಿಲ್ಲದ ಲಕ್ಷಣ ಮೊದಲು ಇರಬೇಕಲ್ಲ, ಮೊದಲು ಇದ್ದರೆ ಅದು ಯಾವ ಪ್ರಕಾರ ಹೇಳ್ತೀರಾ? ನಿಮ್ಮ ಬುದ್ಧಿ ಪ್ರಕಾರ ಹೇಳ್ತೀರಾ, ಪ್ರಮಾಣದಿಂದ ಹೇಳ್ತೀರಾ, ಇಲ್ಲ ವೇದವೇ ಹೇಳ್ತಾ ಇದೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ. ಮೊದಲು ಪೂರ್ಣವೇ, ಪೂರ್ಣದಿಂದ ಹುಟ್ಟಿದ್ದು ಪೂರ್ಣವೇ, ಅಂದರೆ ಮೊದಲು ಇದ್ದದ್ದು ಪೂರ್ಣ ಅಂದರೆ ಅಂಟಿಲ್ಲದ್ದು, ಅದರಿಂದ ಹುಟ್ಟಿದ್ದಕ್ಕೂ ಅಂಟಿಲ್ಲ, ಮತ್ತದು ಹೋಗಿ ಸೇರಿದರೆ ಏನು ಉಳಿಯುತ್ತೆ ಅದಕ್ಕೂ ಅಂಟಿಲ್ಲ ಅಂತ ಹೇಳೋದಾದರೆ ಮೊದಲಿದ್ದ ಆ ಬ್ರಹ್ಮನ ಭಾಗ ಬ್ರಹ್ಮ ಏನಿದ್ದಾನಲ್ಲ ಅವನಿಗೂ ಅಂಟಿಲ್ಲ, ಅಜ್ಞಾನದ ಅಂಟು ಬರಲ್ಲ. ಅಂಥ ಕಾಲಕ್ಕೆ ಅಜ್ಞಾನ ಅಂಟಿನಿಂದಾಗಿ ಜೀವನಾದ ಬ್ರಹ್ಮ ಅಂತ ಹೇಳೋದು ವೇದದ ಪ್ರಕಾರ ಸರಿಯಲ್ಲ ಅಲ್ಲೇ ಹೇಳಿ. ಈಗ ಕೃಷ್ಣ ಹೇಳ್ತಾ ಇದ್ದಾನೆ ಬ್ರಹ್ಮಾಂತಾದ ಮೇಲೆ ಆ ಬ್ರಹ್ಮನಿಗೆ ಎಂದೆಂದು ಬದ್ಧ ಅಂದರೆ ಬಂಧನವಿಲ್ಲ. ಅವನನ್ನು ಬಂಧನ ಇದ್ದದ್ದಕ್ಕೆ ಬದ್ಧ ಅಂತ ಕರೆಯೋದು, ಬಂಧನ ಹೋದ ಕೂಡಲೇ ಮುಕ್ತ ಅಂತ ಕರೆಯೋದು ಈ ಬ್ರಹ್ಮನಿಗೆ ಕೂಡಲ್ಲ. ಬ್ರಹ್ಮನಿಗೆ ಎಂದು ಬಂಧನವಿಲ್ಲ, ಆ ಬಂಧನದಿಂದ ಬಿಡುಗಡೆಯು ಬ್ರಹ್ಮನಿಗೆ ಎಂದು ಇಲ್ಲ ಅಂತ ಸ್ಪಷ್ಟ ನಿರಾಕರಣೆ ಮಾಡ್ತಾ ಇದೆ. ಇದರಿಂದ ಏನಾಗುತ್ತೆ, ಮೂಲದಲ್ಲಿ ಒಂದು ಬ್ರಹ್ಮ, ಆ ಬ್ರಹ್ಮನಿಗೆ ಅಜ್ಞಾನವೇ ಒಂದು ಮುಖ, ಯಾವುದು ಅವಿದ್ಯ ಅಂತ ಅದು ಬಂದು ಹಿಡ್ಕೊಂಡಾಗ ಅದರಿಂದ ಯಾವ ಭಾಗ ದೂರ ಆಗುತ್ತೋ ಬ್ರಹ್ಮನ ಭಾಗ ಅದು ಕೃಷ್ಣ ರಾಮ ಮೊದಲಾದದ್ದು ಈಶ್ವರ. ಯಾವ ಭಾಗಕ್ಕೆ ಅಜ್ಞಾನ ಅಂತ ಹಿಡಿಯುತ್ತೋ ಅದು ಆ ಭಾಗ ಜೀವ ಅಂತ ಹೇಳೋದು, ಇವೆಲ್ಲವೂ ವೇದವೇ ನಿರಾಕರಣೆ ಮಾಡುತ್ತಾ ಇದೆ. ಏನು ಬ್ರಹ್ಮ ಪೂರ್ಣ, ಪೂರ್ಣ ಅಂದರೆ ಅಂಟಿಲ್ಲದವ, ಅಂಟಿಲ್ಲದವನಿಗೆ ಅಜ್ಞಾನದ ಅಂಟು ಬಂದು ಜೀವ ಅಂತ ಆಗೋದು ಕೂಡಲ್ಲ. ಹಾಗಾದರೆ ಮೂಲ ಬ್ರಹ್ಮನಿಗೆ ಹೇಗೆ ಅಂಟಿಲ್ಲವೋ ಅವನ ಭಾಗವೇ ಇನ್ನೊಂದು ಬ್ರಹ್ಮನೇ ಜೀವ, ಬ್ರಾಹ್ಮಣ ಭಾಗವೇ ಜೀವ ಅಂತ ಹೇಳಿದರೆ ಆ ಬ್ರಹ್ಮನ ಭಾಗಕ್ಕೂ ಅಂಟಿರಬಾರದು. ಯಾಕೆ ಇದು ಪೂರ್ಣವೇ, ಜೀವನಿಗೆ ಅಜ್ಞಾನದ ಅಂಟು ಎಂಬುದು ಯಾವ ಕಾಲಕ್ಕೂ ಹೇಳಲಿಕ್ಕಾಗಲ್ಲ, ಆದರೆ ಇದೆ. ಆದ್ದರಿಂದ ಮುಂದೇನು ಅಂದರೆ ಈ ಜೀವ ಅಂತ ಬಂಧನ ಇರತಕ್ಕಂಥ ವ್ಯಕ್ತಿಯನ್ನ ಬ್ರಹ್ಮನ ಭಾಗ ಅಂತ ಹೇಳಬಾರದು. ಹಾಗಾದರೆ ಇವು ಯಾರಿವ ಅಂದರೆ ಆ ಏನು ಅಂಟಿಲ್ಲದ ಭಾಗವೇ ಅಂಟಿಲ್ಲದ್ದೇ ಬ್ರಹ್ಮ ಅಂತಾದರೆ ಅಂಟಿದ್ದವ ಬ್ರಹ್ಮನಲ್ಲ ಅಂತ ಪ್ರತ್ಯೇಕ ಎಂಟಿಟಿ ಸಪರೇಟ್ ವ್ಯಕ್ತಿತ್ವ ಅಂತ ಒಪ್ಪಲೇಬೇಕು. ಅಂಟಿರುವವ ಬೇರೆ ಅಂಟಿಲ್ಲದವ ಬೇರೆ, ಇದು ಸಾಧನೆ ಮಾಡಲಿಕ್ಕೆ ಹೊರಡತಾ ಇದ್ದಾನೆ ಕೃಷ್ಣ. ಅಂದರೆ ಬ್ರಹ್ಮ ಅಂತಾದರೆ ಅವನಿಗೆ ಬಂಧ ಅಂಬೋದು ಇಲ್ಲವೇ ಇಲ್ಲ. ಯಾರಿಗೆ ಬಂಧ? ಯಾವ ಕಾಲದಲ್ಲೂ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಬಂಧನ ಅಂಬೋದು ಅಜ್ಞಾನದ ಸ್ಪರ್ಶಾದಿಗಳು ಯಾರಿಗೆ ಆಗೋದೇ ಇಲ್ಲವೋ ಅವನನ್ನೇ ಬ್ರಹ್ಮ ಅಂತ ಕೃಷ್ಣ ಡೆಫಿನೇಷನ್ ಹೇಳೋದರಿಂದ ಏನಾಯಿತು ಅಂದರೆ ಮೂರು ಕಾಲದಲ್ಲೂ ಅಜ್ಞಾನದ ಸ್ಪರ್ಶ ಇರಲ್ಲ ಇವನಿಗೆ. ಅಂದರೆ ಯಾರಿಗೆ ಅಜ್ಞಾನ ಸ್ಪರ್ಶ ಇದೆ ಅವ ಬ್ರಹ್ಮ ಅಲ್ಲ ಅಂತ ಹೇಳಿದಂಗಾಯ್ತಲ್ವ, ಸ್ಪಷ್ಟ ಹೇಳಿದಂಗಾಯ್ತು. ಇನ್ನದು ಮುಂದೆ ಹೇಳ್ತಾರೆ, ಯಾರಿಗೆ ಅಜ್ಞಾನದ ಸ್ಪರ್ಶಾದಿಗಳು ಬರ್ತಾ ಇದೆಯೋ, ಅಂಟಿದೆಯೋ, ಅದರ ಅನುಭವ ಬರ್ತಾ ಇದೆಯೋ, ಅವನು ಬ್ರಹ್ಮನಲ್ಲ. ಹಾಗಾದ್ರೆ ಕೃಷ್ಣನ ಮಾತಿನಿಂದ ಏನಾಗುತ್ತೆ ಹೇಳ್ತಾನೆ, ನಮೇ ಮೋಕ್ಷೋ ನ ಬಂಧನಂ, ನನಗೆ ಮೋಕ್ಷವೂ ಇಲ್ಲ ಬಂಧನವೂ ಇಲ್ಲ. ಯಾರಿಗೆ ಅಂದರೆ ಏನು, ಹಿಂದೆ ಒಂದು ಅಭಿಪ್ರಾಯಗಳು ಹೇಳಿತ್ತಲ್ಲ, ಮೂಲ ಬ್ರಹ್ಮ, ಮೂಲ ಬ್ರಹ್ಮನಿಗೆ ಅವಿದ್ಯೆ ಅಂಟಿಕೊಂಡರೆ ಅವನೇ ಕೃಷ್ಣ ಅಂತ ಹೇಳ್ತಲ್ಲ, ಆ ಕೃಷ್ಣ ಹೇಳ್ತಾ ಇದ್ದಾನೆ ನನಗೆ ಬಂಧನವೂ ಇಲ್ಲ ಮೋಕ್ಷವೂ ಇಲ್ಲ. ಅಂದರೆ ಅವಾಗೇನಾಯಿತು, ಆ ಮತ ಯಾವುದು, ಬ್ರಹ್ಮನಿಗೆ ಅಜ್ಞಾನದ ಇನ್ನೊಂದು ರೂಪವಾದ ಅವಿದ್ಯೆಯ ಬಂಧನ ಬಂದರೆ ಆ ಬಂಧನದಿಂದ ಕೂಡಿದ ಬ್ರಹ್ಮನನ್ನೇ ಯಾವುದು ಕೃಷ್ಣ ರಾಮ ಅಂತ ಕರಿತೇವೆ ಅಂತ ಏನು ಮತ ಬಂದಿತ್ತಲ್ಲ, ಆ ಮತವನ್ನು ನಿರಾಕರಣೆ ಮಾಡುತ್ತಾ ಇದ್ದಾನೆ ಕೃಷ್ಣ. ನನಗೆ ಬಂಧ ಇಲ್ಲ ಮೋಕ್ಷವಿಲ್ಲ. ಹೌದೋ ಅಲ್ವೋ? ಹಾ, ಆವಾಗ ಮತ್ತು ಅಲ್ಲಿ ಪ್ರವೇಶ ಏನು ಅಂತ, ಬ್ರಹ್ಮನೊಂದೇ ಸತ್ಯ, ಮಿಕ್ಕದ್ದೆಲ್ಲ ಸುಳ್ಳು ಅಂತ ಹೇಳಿದರೆ ನಮ್ಮ ಮತ, ಮಿಕ್ಕದ್ದೆಲ್ಲ ಸುಳ್ಳು ಅಂದಾಗ ಆ ಮಿಕ್ಕದ್ದರಲ್ಲಿ ಕೃಷ್ಣನ ಮಾತುಗಳು ಬಂತು, ವೇದವೂ ಬಂತು, ಅದರಿಂದ ಬ್ರಹ್ಮ ಅತಿರಿಕ್ತವಾದ ಎಲ್ಲವೂ ಸುಳ್ಳೇ, ಬ್ರಹ್ಮ ಅತಿರಿಕ್ತವಾದ ಎಲ್ಲವೂ ಸುಳ್ಳೇ. ಆವಾಗ ಆಚಾರ್ಯ ಹೇಳ್ತಾರೆ, ಅಲ್ಲಯ್ಯ, ವೇದವನ್ನು ಎಲ್ಲರೂ ಒಪ್ಪಿದ, ವೇದದ ನಮಗೆ ಕಾಣದೇ ಇರುವ ವಸ್ತುಗಳ ಬಗ್ಗೆ ವೇದ ಹೇಳಬೇಕು, ಅಪೌರುಷೇಯ ವೇದ. ಆ ವೇದವನ್ನೇ ಬುಡವಾಗಿ ಇಟ್ಟುಕೊಂಡು ಹೊರಟವರು ನೀವು ನಾವು ಎಲ್ಲರೂ. ಅಂಥ ಕಾಲಕ್ಕೆ ಯಾವ ವೇದದ ಬುಡದಿಂದಲೇನೆ ದೇವರು ಹೀಗಿರ್ತಾನೆ ಅಂತ ನಿರ್ಣಯ ಮಾಡಲಿಕ್ಕೆ ಹೋಗ್ತಿದ್ದೀವೋ, ಆ ವೇದವೇ ಸುಳ್ಳು ಅಂತ ಹೇಳಿಬಿಟ್ರೆ, ಬ್ರಹ್ಮನೊಂದೇ ಸತ್ಯ ನಮಿಕ್ಕದು ಸುಳ್ಳು ಅಂತ ಹೇಳಿದಂಗೆ ಆಯ್ತಲ್ಲಪ್ಪ, ಕಷ್ಟ ಹೇಳ್ತಾ ಇದ್ದೀರಿ. ಅಂತಹ ಕಾಲಕ್ಕೆ ವೇದವೇ ಸುಳ್ಳು ಹೇಳುತ್ತೆ ಅಂದರೆ ವೇದದೇ ಬುಡವಾಗಿಟ್ಟುಕೊಂಡು ನಿನ್ನ ಮತ ನಿರ್ಮಾಣ ಮಾಡಿದ್ದೀಯಲ್ಲ, ಅದು ಸುಳ್ಳಾಗಬೇಕಾಗುತ್ತಲ್ಲಪ್ಪ, ಹಾಗೆ ಹೇಳಬಹುದೇ? ಆದ್ದರಿಂದ ಹಾಗೆ ಹೇಳಬೇಡಿ, ವೇದ ಸುಳ್ಳಲ್ಲ, ವೇದ ಹೇಳಿದ್ದು ಸುಳ್ಳಲ್ಲ, ಕೃಷ್ಣ ಹೇಳಿದ್ದು ಸುಳ್ಳಲ್ಲ, ಎಲ್ಲವೂ ಸತ್ಯ. ಹಾಗಾದರೆ ಏನು ಬ್ರಹ್ಮ ಅಂತಿದ್ದಾನೆ, ಆ ಬ್ರಹ್ಮನೇ ಕೃಷ್ಣ. ಅವನಿಗೆ ಅವಿದ್ಯೆಯ ಬಂಧನದಿಂದ ಕೃಷ್ಣ ಅಂತಾದದ್ದಲ್ಲ. ಒಂದು ವೇಳೆ ಹಾಗಾಗಿದ್ದರೆ ಕೃಷ್ಣ ಹೇಳ್ತಿದ್ದ ಏನಂತ, ನಾನು ಬ್ರಹ್ಮನ ಭಾಗ, ನನಗೆ ಈ ವಿಶೇಷವಾದ ಬಂಧನವಿದೆ. ಕೃಷ್ಣ ಹೇಳುತ್ತಾ ಇದ್ದಾನೆ, ನ ಮೋಕ್ಷ ನಮೇ ಮೋಕ್ಷ ನ ಬಂಧನಂ, ನನಗೆ ಬಂಧ ಮೋಕ್ಷಗಳು ಇಲ್ಲ ಅಂತ ಹೇಳಿದಾಗ ಯಾವ ಈ ಕೃಷ್ಣ ಅಂತ ನೀವು ಭಾಗ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಅಜ್ಞಾನದ ಬಂಧವಿಲ್ಲ, ಅವಿದ್ಯೆಯ ಬಂಧವಿಲ್ಲ. ಆದ್ದರಿಂದ ಯಾವ ಬ್ರಹ್ಮನಿಗೆ ಬಂಧನವೇ ಇಲ್ಲವೋ ಅವನಿಗೆ ಇದೆ ಅಂತ ಹೇಳೋದು ಹೇಗೆ? ಇದು ಯಾರ ಪ್ರಶ್ನೆ? ಒಂದು ಮತ ಅಂತ ನಾವು ಹೇಳ್ತಾ ಇದೀವಲ್ಲ, ಅವ್ರದ್ದು ನಂತರ ಅವರ ಅಭಿಪ್ರಾಯ ಅದು. ಆ ಮತ ಅಂದರೆ ಅಭಿಪ್ರಾಯ, ಆ ಅಭಿಪ್ರಾಯವನ್ನು ಉದ್ಧವ ಪ್ರಶ್ನೆ ಮಾಡಿದ್ದು. ಉದ್ಧವನ ಅಭಿಪ್ರಾಯ ಅದು, ಹೇಳ್ತಾ ಇದ್ದಾನೆ ಬ್ರಹ್ಮ ಈ ಬ್ರಹ್ಮ ಒಂದೇ ಇರಬೇಕು, ಇಲ್ಲಿ ಬಂಧ ಇರುವ ಬ್ರಹ್ಮ ಬಂಧ ಇಲ್ಲದ ಬ್ರಹ್ಮ ಅಂತ ಎರಡಾಯ್ತಲ್ಲ, ಎರಡೂ ಒಂದೇ ಅಲ್ವಾ ಅಂತ ಉದ್ಧವ ಕೇಳಿದ್ದಕ್ಕೆ ಅರ್ಜುನ ಕೃಷ್ಣ ಹೇಳ್ತಾ ಇದ್ದಾನೆ, ಹಾಗಿಲ್ಲ, ನಾನು ಏನಿವಾಗ ಬಂಧ ಇದ್ದ ಬ್ರಹ್ಮ ಅಂತ ಹೇಳ್ತಿದ್ದೀರಲ್ಲ, ನನಗೆ ಬಂಧವೇ ಇಲ್ಲವಯ್ಯ. ಹೌದ ಮತ್ತೆ ಇದೆ ಅಂತ ಹೇಳ್ತಾರಲ್ಲ, ತಪ್ಪು. ಬ್ರಹ್ಮನಿಗೆ ಅವಿದ್ಯೆಯ ಒಂದು ಆ ಭಾಗಕ್ಕೆ, ಬ್ರಹ್ಮನ ಒಂದು ಭಾಗಕ್ಕೆ ಅವಿದ್ಯೆಯ ಬಂಧನ ಇದ್ದು ಅದು ಕೃಷ್ಣ ಅಂತ ಕರೆಸಿಕೊಂಡಿದ್ದಾನೆ, ಈಶ್ವರ ಅಂತ ಕರೆಸಿಕೊಂಡಿದ್ದಾನೆ ಅಂತ ಹೇಳೋದಾದರೆ ಆ ಕಲ್ಪನೆ ತಪ್ಪು. ಇಷ್ಟು ಕೃಷ್ಣ ನೀವೇನು ಸ್ಪಷ್ಟವಾಗಿ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತೀರಲ್ವ, ಕ್ರಿಸ್ಟಲ್ ಕ್ಲಿಯರ್ ವೇ ಅದರಲ್ಲಿ ವಿಶೇಷವಾಗಿ ಪ್ರತಿಪಾದನೆ ಮಾಡುತ್ತಾ ಇದ್ದಾನೆ ಕೃಷ್ಣ. ಇದು ತಿಳ್ಕೊಂಡು ನಮ್ಗೇನು ಬೇಕಾಗಿದೆ, ದೇವರು ಜೀವ ಒಂದಾದರೇನು, ಬಿಟ್ಟರೇನು, ಏನಾದರೆ ಏನು, ಏನೋ ಬದುಕ್ತಾ ಇದ್ದೀವಿ, ಒಂದು ಗುಡಿಗೆ ಹೋಗ್ತೀವಿ ನಮಸ್ಕಾರ ಮಾಡು ಅಂದರೆ ಮಾಡ್ತೀವಪ್ಪ, ಮಾಡಿದ ಕಾಲಕ್ಕೆ ನಮ್ಗೆ ಬೇಕಾದ್ದು ಬಂದರೆ ಸಾಕು. ನಮ್ಮ ಬದುಕೇ ಇವಾಗ ಒಂದಿಷ್ಟು ಇಷ್ಟು ವಯಸ್ಸು ಅಂತಿದೆ, ಇಷ್ಟು ಬದುಕ್ತೀವಿ. ಆ ಬದುಕೋದರಲ್ಲಿ ನಮಗಿಷ್ಟು ಕಷ್ಟ ಕಾರ್ಪಣ್ಯಗಳೆಲ್ಲ ಇವೆ, ಅದು ಹೋಗಲಿಕ್ಕೆ ದೇವಸ್ಥಾನ, ಈ ಆ ಪ್ರವಚನ, ಈ ಆಚಾರಗಳು ಎಲ್ಲ ನಮ್ಮ ಕಷ್ಟ ಕಳ್ಕೊಳ್ಳಿಕ್ಕಷ್ಟೆ. ಏನು ಕಷ್ಟ? ಈ ಬದುಕಿನಲ್ಲಿ ಬರುವ ಕಷ್ಟ ಕಳ್ಕೊಳ್ಳಿಕ್ಕೆ ಈ ಸಾಧನಗಳೆಲ್ಲ, ಅದು ಕಳ್ಕೊಳ್ಳಿಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಕಳ್ಕೊಂಡ್ರೆ ಸಾಕು, ಅಲ್ಲಿಗೆ ಪರ್ಪಸ್, ಅದು ಬಿಟ್ಟರೆ ಬೇರೊಂದು ಯಾವುದು ನಮ್ಮ ಉದ್ದೇಶಗಳಿಲ್ಲ ಅನ್ನುವವರಿಗೆ ಇದು ಯಾವುದು ಬೇಕಾಗಿಲ್ಲ. ಯಾರಾದರೆ ಏನೋ ಬೇರೆ ಇದೆ, ಸತ್ತ ಮೇಲೆ ನಾನೇನಾಗ್ತೇನೆ, ಹುಟ್ಟಲಿಕ್ಕೆ ಮುಂದೆ ನಾನೇನಾಗಿದ್ದೆ, ಇದ್ದೇ ಇದ್ದಿಲ್ವಾ, ಈಗಲೇ ನಾ ಬಂದದ್ದ, ಬಂದರೆ ಈ ಶರೀರ ಇದೆಯಲ್ವಾ, ಈ ಶರೀರವೇ ನಾನಾ, ಈ ಶರೀರ ಅಲ್ಲದೆ ಬೇರೆ ಇದ್ದೇನಾ, ಬೇರೆ ಇದ್ದರೆ ಹೇಗೆ ಹುಟ್ಟಿದೆ, ಹೇಗೆ ನನ್ನ ಕ್ರಿಯೇಟ್ ಮಾಡಿದರು, ರಾ ಮೆಟೀರಿಯಲ್ ಏನು, ಹೇಗಿದ್ದೇನೆ ನಾನು, ಇಡೀ ಶರೀರದ ಸೈಜಲ್ಲಿದ್ದೇನಾ, ಚಿಕ್ಕದಾಗಿದ್ದೇನಾ, ಹೇಗಿದ್ದೇನೆ ಅಂತ ಈ ಪ್ರಶ್ನೆಗಳು ಯಾರಿಗೆ ಕಾಡುತ್ತೋ ಅವರಿಗಾಗಿ ಬಂದ ಗ್ರಂಥ. ಯಾರಾದರೆ ಜಸ್ಟ್ ಈ ಒಂದು ಜೀವನದಲ್ಲಿ ಏನು ಚೂರು ಕಷ್ಟಗಳು, ಏನು ಗಂಡಗೋ ಹೆಂಡತಿಗೋ ಮಕ್ಕಳಿಗೋ ತಾತಗೋ ಅಪ್ಪಗೋ ಅಮ್ಮಗೋ ಏನೋ ಕಷ್ಟಗಳು ಬಂದಿವೆ, ಅದು ಪರಿಹಾರ ಆಗಬೇಕು. ಇನ್ನೇನೋ ದುಡ್ಡು ಬಂದಿಲ್ಲ, ಬರಬೇಕು. ರೋಗಗಳು ಬಂದಿದೆ, ಹೋಗಬೇಕು. ಪ್ರಶಾಂತವಾಗಿ ಇರಬೇಕು, ಇಷ್ಟೇ ಜೀವನದ ಪರ್ಪಸ್. ಆ ಒಂದು ಕಷ್ಟಗಳು ಕಳ್ಕೊಳ್ಳಿಕ್ಕೆ, ನಮಗೆ ಬಂದ ಕಷ್ಟಗಳು, ಇನ್ನೊಬ್ಬರಿಗೆ ಬಂದ ಕಷ್ಟಗಳು, ಅದು ಪರಿಹಾರ ಆಗಲಿಕ್ಕೆ ಜಪ, ಅದು ಪರಿಹಾರ ಆಗಲಿಕ್ಕೆ ಪಾರಾಯಣ, ಅದು ಪರಿಹಾರ ಆಗಲಿಕ್ಕೆ ದೇವರ ದರ್ಶನ, ಅದು ಪರಿಹಾರ ಆಗಲಿಕ್ಕೆ ದೇವರ ಸೇವಾದಿಗಳು, ಇನ್ನು ಬೇಕಾದ್ದು ಪಡ್ಕೊಳ್ಳಿಕ್ಕೆ ಇವೆಲ್ಲ. ಈ ಒಂದು ತಮ್ಮವರೇ ಹೋಗಿಬಿಟ್ರೆ, ಅವರಿಗೆ ಕಷ್ಟಗಳೆಲ್ಲ ಬಂದು ಬಿಟ್ಟರೆ, ಅವಾಗ ಕೇಳೋದಿದೆ, ಇದೆಲ್ಲ ಮಾಡ್ತಾ ಇದ್ದೀವಲ್ಲ ದೇವರು ದೇವರು ಅಂತ, ಯಾಕ್ರಿ ಮಾಡೋದು ದೇವರು ಅಂತ, ಇಷ್ಟೆಲ್ಲ ಬರ್ತಾ ಇದೆ, ತೊಂದರೆಗಳೆಲ್ಲ ಬರ್ತಾ ಇದೆ, ವಾಟ್ ಈಸ್ ದ ಪರ್ಪಸ್ ಆಫ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಅಂತ ಆ ಕ್ವಶ್ಚನ್ ಯಾರಿಗೆ ಬರುತ್ತೆ? ಬೇಸಿಕ್ ಗೊತ್ತಿಲ್ಲದವರಿಗೆ ಈ ಕ್ವಶ್ಚನ್ಸ್ ಎಲ್ಲ ಸದಾ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಅವರ ಬದುಕೇ ಆ ಒಂದು ಕಷ್ಟಗಳು ಕಳ್ಕೊಳ್ಳಿಕ್ಕಾಗೇ ಸಾಧನ ಅಂತ ಇಡೀ ಬದುಕೆಲ್ಲ. ಅವರೂ ಸುಳಾದಿಗಳು ಪಾರಾಯಣ ಮಾಡುತ್ತಾರೆ, ಅವರೂ ಮಂತ್ರ ಜಪಗಳು ಮಾಡುತ್ತಾರೆ, ಅವರೂ ಎಲ್ಲ ಮಾಡುತ್ತಾರೆ. ಗುರಿಯಲ್ಲಿ ಅಂದರೆ ಬರುವ ತೊಂದರೆಗಳು ಕಳ್ಕೊಂಡ್ರೆ ಸಾಕು ಅಂತ, ಅದಕ್ಕಾಗಿ ಇವೆಲ್ಲ ಸೆಟಪ್ ಅಂತ. ಅಂಥವರಿಗೆ ಇದ್ಯಾವುದು ಬೇಕಾಗಿ, ಅವರಿಗೆ ದೇವರು ನಾನು ಒಂದು ಅಂತಂದರೆ ಬೇರಾದರೂ ಒಂದು, ಏನಾದರೆ ನನಗೇನ್ರಿ, ಈಗ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಇಲ್ವಾ, ಆ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಅದ್ವೈತ ಪ್ರಕಾರ ಹೋದರೆ ಸಾಲ್ವ್ ಆಗುತ್ತಾ, ಅದೇ ಹಿಡ್ಕೊಳ್ತೀನಿ, ದ್ವೈತ ಪ್ರಕಾರ ಬರುತ್ತಾ ಅದೇ ಕೊಡ್ರಿ, ನನಗೆ ಪ್ರಾಬ್ಲಮ್ ಸಾಲ್ವ್ ಆಗೋದು ಇಂಪಾರ್ಟೆಂಟ್ ಅಷ್ಟೇ ಹೊರತು ಆ ತತ್ವನ ಈ ತತ್ವನ ನನಗೆ ಅನ್ನುವವರಿಗೆ ಈ ಚರ್ಚೆಗಳೇ ಇಲ್ಲ. ಅವರು ಅದ್ವೈತಕ್ಕೂ ಹೋಗಲ್ಲ, ಯಾಕೆಂದರೆ ಅದ್ವೈತದಲ್ಲೂ ಅದು ಬೇರೆ ಅಂತ ಅವ್ರು ಹೇಳ್ತಾರಲ್ಲ, ಅಂದರೆ ನಾವು ಬೇರೆ ಹೇಳ್ತೀವಿ ಹೀಗೆ ಅಂತ, ಅವರು ಅದೂ ಕೇಳಲ್ಲ. ಅಂಥ ವರ್ಗ ಪ್ರತ್ಯೇಕ ಇಟ್ಟರೆ ನಾನು ಏನು, ನನ್ನ ಸಾಧನೆ ಏನು ಅಂತ ಜಿಜ್ಞಾಸೆಯಿಂದ ಹೊರಟಂಥವರಿಗೆ ಕೃಷ್ಣ ವಿಶೇಷವಾಗಿ ಉತ್ತರ ಕೊಡ್ತಾ ಇದ್ದಾನೆ. ಅಂಥವರಿಗೆ ಬರುವ ಸಂಶಯವನ್ನ ಉದ್ಧವ ಕೃಷ್ಣನ ಮುಂದಿಟ್ಟ ಅಂತ ನಾವು ಚೆನ್ನಾಗಿ ತಿಳಿಯಬೇಕು. ಇನ್ನು ಕೃಷ್ಣನ ಉತ್ತರಗಳು ಏನೇನು ಬರ್ತಾ ಇವೆ ಅದನ್ನು ವಿಸ್ತಾರವಾಗಿ ನೋಡೋಣ ಮುಂದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೆ ರುಕ್ಮಿಣೀಶ ವಿಜಯ, ನಂತರ ತೀರ್ಥ ಪ್ರವಚನ.